ஸ்ரீகுருப்போ நமஹ. ஹரிஓம். ஜலஜேஷ்ட நிவாகாரம் ஜெகதீஷவராஷ்யம் ஜெகதீதர விக்காதம் ஜெகநாத குருபுமே ஸ்ரீகுருப்போ நமஹ. ஹரிஓம். ஹரிகதாமிருதசார குருகண கருண திருதாமிருத பேரவே பரம பகவத் பக்தரிதனாதரது கேளுவதூ. ಎಲ್ಲೆಲ್ಲಿ ಭಗವಂತನನ್ನು ಹೇಗೆ ಸ್ಮರಣೆ ಮಾಡಬೇಕು ಎಂಬುದನ್ನು ಪರಿಚಯ ಮಾಡಿಕೊಡ್ತಾ ತುಂಬಾ ಮಾಡಿದ್ದಾರೆ ಹಿಂದೆಲ್ಲ. ಮತ್ತು ಹೇಳಿದರು, ಧನಗತನು ತಾನಾಗಿ ನಾರಾಯಣನು ತನ್ನ ಮದರಿ ಕರೆಸುವ ವನದ ಗರ್ಭೋಧಕರಿ ನೆಲಸಿಹ ವಾಸುದೇವಾಕ್ಕ ಧ್ವನಿಸಿಡಲು ಸಂಕರ್ಷಣ ಮಿಂಚಿನೊಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗಳೊಳಗಿದ್ದು ಒಳಗೆ ಅನಿರುದ್ಧನಿಪ್ಪನು ವರುಷನೆಂದೆನಿಸಿ. ಆ ಮಳೆಯಲ್ಲಿ ಅಂದ್ರೆ ಭೂ ಪೃಥಿವಿಯ ತೇಜೋ ವಾಯು ಆಕಾಶಗಳಲ್ಲಿರತಕ್ಕಂಥ ಪಂಚಭೂತದಲ್ಲಿ ಭಗವದ್ ಉಪಸ್ಮರಣೆ ಕೊಟ್ಟರು. ನಂತರ ವಿಶೇಷವಾಗಿ ಈ ಮಳೆ ಆ ಮೋಡ ಅಲ್ಲದಲ್ಲಿ ಭಗವಂತನ ಸ್ಮರಣೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ಬದುಕಿರಬೇಕಾದ್ರೆ ಚೆನ್ನಾಗಿ ಧನಧಾನ್ಯಗಳಿರಬೇಕು, ಇರಬೇಕಾದರೆ ವೃಷ್ಟಿ ಚೆನ್ನಾಗಿ ಆದರೆ ಧಾನ್ಯಗಳು ಬರುತ್ತೆ, ಅದರಿಂದ ಧನ ಬರುತ್ತೆ. ಅದಕ್ಕಾಗಿ ಘನಗತನಾದ ಭಗವಂತನ ಸ್ಮರಣೆ ಮಾಡುತ್ತಾ ಇದ್ದಾರೆ. ಘನಗತನು ತಾನಾಗಿ ನಾರಾಯಣನು, ಘನ ಅಂದ್ರೆ ಮೋಡ, ಮೋಡದಲ್ಲಿ ಭಗವಂತ ಘನ ಅಂತ ಕರೆಸಿಕೊಡ್ತಾನೆ. ಯಾಕೆ ಯುವ ಜ್ಞಾನ ಘನ, ಆನಂದ ಘನ, ಎಲ್ಲಾ ರೀತಿಯಲ್ಲೂ ಘನ, ದೊಡ್ಡವ, ಪೂರ್ಣನಾಗಿದ್ದಾನೆ. ಜ್ಞಾನ ಪೂರ್ಣ, ಘನ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣನಾದ ಭಗವಂತ, ಆ ಮೇಘವು ಪೂರ್ಣ, ತಾನು ಎಷ್ಟಿದೆಯೋ ಅಷ್ಟು ನೀರನ್ನು ತುಂಬಿಕೊಂಡಿರುತ್ತೆ, ಅದಕ್ಕೆ ಪೂರ್ಣ ಅಂದ್ರು. ಅಂದ್ರೆ ಪೂರ್ಣನಾದ ಘನನಾಮಕ ಭಗವಂತ ನಿಂತದ್ದರಿಂದ ಮೇಘಕ್ಕೆ ಘನ ಅಂತ ಹೆಸರು ಬಂದಿದೆ. ಆ ರೂಪ ಯಾವುದು? ನಾರಾಯಣ. ಇಲ್ಲಿ ಎಲ್ಲಾ ಕಡೆ ಕೂಡ ಈ ಐದು ರೂಪಗಳು ವಿಸ್ತಾರವಾಗಿ ನಿಂತಿವೆ. ಎಲ್ಲಿ ನೋಡಿದ್ರೂ ಐದು ರೂಪಗಳೇ ಕಾಣುತ್ತೆ. ಅದನ್ನ ಅರಣ್ಯಕಾಚಾರ್ಯ ಹೇಳ್ತಾರೆ. ಇನ್ನ ಆರಂಭದ ಹಂತದಲ್ಲಿರೋರಿಗೆ ನಾನಾ ರೂಪದಲ್ಲಿ ಅಂದ್ರೆ, ನಂತರ ಸಾಧನಾ ಮಾರ್ಗದಲ್ಲಿರ್ತಕ್ಕಂಥ ಸ್ವಲ್ಪ ಉಚ್ಚ ಮಟ್ಟಕ್ಕೆ ಬಂದಿರತಕ್ಕಂಥವರಿಗೆ ವಿಶೇಷವಾದ ದಶರೂಪಗಳು ಮೊದಲಾದ ರೂಪಗಳಿಂದ, ಸಿದ್ಧರಾದಂಥ ಜ್ಞಾನಿಗಳಿಗೆ ನಾರಾಯಣಾದಿ ಪಂಚರೂಪಗಳಿಂದಲೇ ಇಡೀ ಜಗತ್ತು ಕಾಣುತ್ತೆ ಅಂತ ಎಲ್ಲವನ್ನ ತೋರಿಕೊಡುತ್ತಾರೆ ಷೋಡಶಿಕಾರರು. ಅದನ್ನು ಹೇಳುತ್ತಾರೆ, ಘನಗತನು ತಾನಾಗಿ ನಾರಾಯಣನು ತನ್ನ ನಾಮದಲ್ಲಿ ಕರೆಸುವ ವಿಶೇಷವಾಗಿರತಕ್ಕಂಥ ಆ ಘನಾಂತ ಹೆಸರಿಂದ ಮೋಡದಲ್ಲಿ ನಾರಾಯಣ ಇದ್ದಾನೆ. ವನದ ಗರ್ಭೋಧಕರಿ ನರಸಿಂಹ ವಾಸುದೇವಾಖ್ಯಾನ್. ಈ ನೀರಿನಲ್ಲಿ ಭಗವಂತ ವಾಸುದೇವ ನಾಮಕನಿದ್ದಾನೆ. ವನದ ಗರ್ಭ ಉದಾಕ, ಏನದು ವನದ ಗರ್ಭ? ವನ ಅಂದ್ರೆ ನೀರು, ವನ ಅಂದ್ರೆ ನೀರು, ವನದ ಅಂದ್ರೆ ಮೇಘ, ಮೇಘದ ಗರ್ಭ. ಆ ಗರ್ಭದ ಒಳಗಿರತಕ್ಕಂಥ ನೀರಿಗೆ ವಾಸುದೇವ ಅಭಿಮಾನಿಯಾಗಿ ನಿಂತಿದ್ದಾನೆ. ವನದ ಗರ್ಭ ಉದಕಾಗಿ, ವನದ ಗರ್ಭೋದಕ ಅಂದ್ರೆ ವನವನ್ನ ನೀರನ್ನು ಕೊಡತಕ್ಕ ಮೇಘ, ಮೇಘದ ಗರ್ಭದಲ್ಲಿರುವ ನೀರು, ಆ ನೀರಿ ಅಭಿಮಾನಿಯಾಗಿ ವನದ ಗರ್ಭೋದಕ ಅಂತ ಹೆಸರೇ ವಾಸುದೇವ ಇದ್ದಾನೆ. ಇನ್ನ ಧ್ವನಿ ಸಿಡಿಲು ಸಂಕರ್ಷಣನು, ಧ್ವನಿ ಸಿಡಿಲು ಎಲ್ಲ ಆ ಸಂಕರ್ಷಣನಿಂದ ಹುಟ್ಟಿ ಬರ್ತಾ ಇದೆ. ಇಲ್ಲಿ ಶಬ್ದ ನೋಡಿದಾಗ ಧ್ವನಿ ಸಿಡಿಲು ಸಂಕರ್ಷಣನು ಅಂದ್ರೆ ಧ್ವನಿ ಸಿಡಿಲು ದೇವರೇ ಅಂತ ಹೇಳಿದಂಗೆ ಬರುತ್ತೆ. ಅದು ದೇವರ ಅಧೀನ ಆದ್ದರಿಂದ ಅವನಿಗೆ ಆ ಹೆಸರು ಅಂತ ಹೇಳಿದರು. ತದಧೀನತ್ವ ಅದು ತನ್ನಾಮ ಭಗವಂತ. ಆ ರೀತಿಯಲ್ಲಿ ಮಿಂಚಿ ನೋಡು ಶ್ರೀ ಪ್ರದ್ಯುಮ್ನ ಮಿಂಚುತ್ತಾ ಇದೆ. ಅವಾಗ ಪ್ರದ್ಯುಮ್ನ ನೆನಪಾಗಬೇಕು, ವೃಷ್ಟಿಯ ಹನಿಗಳೊಳಗಿದ್ದು ಅನಿರುದ್ಧ ನಿಪ್ಪನು ವೃಷನೆಂದೆನಿಸಿ. ವರ್ಷ ವರ್ಷ ಅಂತ ಕರೆಸಿಕೊಂಡು ಭಗವಂತ, ಆ ಅನಿರುದ್ಧ ನಾಮಕ ಭಗವಂತ ಮಳೆಯ ಹನಿಗಳಲ್ಲಿರ್ತಾನೆ. ಇದು ಕೇಳುತ್ತೀರಿ ಚೆನ್ನಾಗಿದೆ, ಯಾವಾಗ ನೆನಪಾಗಬೇಕು? ಆ ಮಳೆ ಬರುವಾಗ ನೆನಪಾದರೆ ಅಲ್ಲಿ ಭಗವಂತನಿಗೆ ನೆನಸು, ಆ ಸ್ವಾಮಿಯ ರೂಪಗಳನ್ನು ನೆನೆದು ಹರೇ ನಿನಗೆ ನಮಸ್ಕಾರ, ಅಲ್ಲಿರೋ ರೂಪಗಳಿಗೆ ನಮಸ್ಕಾರ, ಆ ನೆನಪನ್ನು ಕೊಟ್ಟ ಒಳಗಿನ ರೂಪಕ್ಕೂ ನಮಸ್ಕಾರ. ಇಷ್ಟು ಕಾಲ ಬದುಕಿದ್ದೆ, ಅಲ್ಲಲ್ಲಿರುವ ನಿನ್ನ ನೆನೆಯಬೇಕೆಂಬ ಎಚ್ಚರವೇ ಇಲ್ಲ, ಇವತ್ತು ನೀನೇ ಕೊಟ್ಟಿಯ ಎಚ್ಚರ, ಆ ಎಚ್ಚರ ಕೊಟ್ಟ ರೂಪಕ್ಕೆ ನಮಸ್ಕಾರ, ಆ ಪೂಜಾ ತಗೊಂಡ ರೂಪಕ್ಕೂ ನಮಸ್ಕಾರ ಅಂತ ಒಳಗೊಳಗೆ ಸಾಧಕನಾದವನಿಂದ ವಿಶೇಷ ಚಿಂತನೆಯನ್ನು ಭಗವಂತ ಮಾಡಿಸಿಬಿಡುತ್ತಾನೆ. ನಂತರ ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಆಹಾರ ಮೈಥುನ ನಿದ್ರೆಗೊಳಗಾಗಿರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯ ನರಿಯದರೆ ಭವದೊಳಗೆ ಬಳಲುವರು. ಎಲ್ಲರ ಒಂದು ಯಾವುದು ಎಕ್ಸ್ರೇ ತೆಗೆದುಕೊಡ್ತಾರೆ ಹೇಗಿದ್ದಾರೆಲ್ಲ. ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ಒಳ್ಳೆ ಮನೆ ಕುಟುಂಬ ಒಂದೇ ಹೆಂಡತಿ ಮಕ್ಕಳು ಮೊದಲಾದ ಎಲ್ಲ ಬಂಧು ಬಳಗ ಅದರ ಧನ ಅದಕ್ಕೆ ಬೇಕಾದಂತಹ ದುಡ್ಡು ಸನ್ನಹಗಳು ಅಂದ್ರೆ ಅದಕ್ಕೆ ಬೇಕಾದ ದ್ರವ್ಯ ಬೆಳ್ಳಿ ಬಂಗಾರ ಧನ ಧಾನ್ಯ ಗೋವು ಮೊದಲಾದವು ಎಲ್ಲ ಬೇಕಾದಷ್ಟು ಐಶ್ವರ್ಯವಂತರಾಗಿ ಸನ್ನಹಗಳುಳ್ಳವರಾಗಿ ಇಲ್ಲಿ ಹೇಳ್ತಾರೆ. ಅವುಗಳಲ್ಲಿ ನಿಂತು ಸುಖ ಕೊಡುವಂತಹ ದೇವರನ್ನೇ ಮರೆತು ಅವೇ ಸುಖ ಕೊಡತಾ ಇದೆ ಅಂತ ತಪ್ಪೆಚ್ಚರದಿಂದ ಆ ಪದಾರ್ಥಗಳ ವ್ಯಕ್ತಿಗಳ ಸಂಗ್ರಹ ಮನೆ ತುಂಬ ಮಾಡಿರ್ತಾರೆ. ನಂತರ ವಿಹಿತ ವಿಹಿತ ಧರ್ಮ ಸುಕರ್ಮಗಳ ತಳಿಯದರೆ ನಿತ್ಯದಲ್ಲಿ ಇದು ಒಳ್ಳೆ ಕೆಲಸ ಇದು ಕೆಟ್ಟ ಕೆಲಸ ಅಂತ ಗೊತ್ತೇ ಇರಲ್ಲ, ಮಾಡಿಕೊಂಡು ಹೋಗ್ತಾನೇ ಇರ್ತಾರೆ. ತುಂಬಾ ಯಾವುದು ಒಳ್ಳೆ ಕೆಲಸ ಯಾವುದು ಕೆಟ್ಟ ಕೆಲಸ ಅಂತ ಹೇಳಿದರೆ ಅವರವರ ಜ್ಞಾನ ಕೊಡತಕ್ಕಂಥ ಗುರುಗಳ ಆಶ್ರಯ ಮಾಡಿ ಯಾವುದು ಒಳ್ಳೆ ಕೆಲಸ ಯಾವುದು ಕೆಟ್ಟ ಕೆಲಸ ಅಂಬುದನ್ನು ನಿರ್ಣಯ ಮಾಡಿಕೋಬೇಕಾಗುತ್ತೆ. ಗುರುಗಳೇ ಅವರಿಗೆ ಯಾವ ವಿಧಾನ ಮಾಡುತ್ತಾರೆ ಕರ್ಮ ಅದು ಒಳ್ಳೆ ಕೆಲಸ. ವೃತ್ತಾಂತ ಏಕಾಸಿ ಬಂದಿದೆ, ಇವರು ಹೇಗೆ ಅವರಿದ್ದಾರೆ ಸಾಮಾನ್ಯ ದೊಡ್ಡ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್ ಯಾರಿಗೂ ಇಲ್ಲ. ಏಕಾಸಿ ಮಾಡೋರು ಯಾರಿಗೂ ಇಲ್ಲ, ಯಾಕೆ ಯಾರು ಪಡೆದವರು ಮಾಡ್ತಾ ಇರ್ತಾರೆ. ಈ ಮಧ್ಯೆ ಸ್ವಲ್ಪ ಅದು ಹಾಗೆ ಇದು ಹೀಗೆ ಅಂತೀವಲ್ಲ ಅದು ತಲೆ ಕೆಟ್ಟಂತೆ ಅಲ್ಲ. ಏಕಾದಶಿ ಅದು ಹೇಳ್ತಾರೆ. ಇವಾಗ ಸಂಶಯ ಬರಲಿಲ್ಲಲ್ಲ ಹುಟ್ಟಾಕ್ಲ. ಎರಡು ರೀತಿ ಮಾಡುತ್ತಾ ಇದ್ದಾರೆ, ಯಾವುದು ಕರೆಕ್ಟ್ ಅಂತ ನೋಡ್ತಾ ಅದರಲ್ಲಿ ಒಂದು ಕರೆಕ್ಟ್ ಆಗಿದ್ರೆ ಇನ್ನೊಂದು ತಪ್ಪಾಗಿದ್ದಲ್ಲ. ಎರಡು ಕರೆಕ್ಟ್ ಆಗಿರ್ಲಿಕ್ಕಿಲ್ಲ, ಎರಡು ಕರೆಕ್ಟ್ ಆಗಿದ್ರೆ ಒಂದು ದಿವಸ ಆಗ್ತಾ ಇತ್ತು. ಎರಡು ಕರೆಕ್ಟ್ ಆಗಿಲ್ಲ, ಒಂದು ತಪ್ಪಾಗಿರ್ಬೇಕು ಒಂದು ಕರೆಕ್ಟ್ ಆಗಿರ್ಬೇಕು. ಯಾವುದೋ ನಾ ಮಾಡಿದ್ರು ತಪ್ಪಾಗಿದ್ರೆ ನನ್ನ ಗತಿ ಏನು? ಪುರಾಣದಲ್ಲಿ ನೋಡಿದ್ರನ್ನ ಏಕಾದಶಿ ಊಟ ಮಾಡುವುದರಿಂದ ಅರ್ಥ ಅಂತ ಅಲ್ಲಿ ಬರುತ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ದಶಮಿ ವಿರುದ್ಧ ಇಂಥದ್ದು ನೋಡದೇ ಮಾಡಿದ್ರೆ ಇಂಥದ್ದಾಗುತ್ತೆ, ಗಾಂಧಾರಿದೆ ಅವರದೆಲ್ಲ ವೃತ್ತಾಂತಗಳು ಕೊಡ್ತಾ ಹೋಗ್ತಾರೆ. ಇವೆಲ್ಲ ನೋಡಿದಾಗ ನಾ ಮಾಡುವ ಏಕಾದಶಿ ಸರಿಯೋ ಅಲ್ವೋ ಎಂದು ಚರ್ಚೆ ಬಂದಿದೆ. ಆವಾಗ ಉತ್ತರ, ನಿಮ್ಮ ನಿಮ್ಮ ಗುರುಗಳು ಹೇಗೆ ಹೇಳುತ್ತಾರೋ ಹಾಗೆ ಮಾಡಿದಿರಿ ಎಂದು ಅಲ್ಲ. ಹಾಗಾದ್ರೂ ಕೂಡ ಪಾಪ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಬೇಕಾಗಿಲ್ಲ, ಅವರು ಮಾಡಿಕೊಡ್ತಾರೆ ಪುಣ್ಯ ಪಾಪಗಳ ಲೆಕ್ಕ ಎಲ್ಲ ಗುರುಗಳು ಮಾಡಿಕೊಡ್ತಾರೆ. ಆದ್ದರಿಂದ ಗುರುಗಳು ಹೇಳಿದ್ದು ಮಾಡಿದರೆ ಮುಗಿತು, ಯಾಕೆ ನಿರ್ಣಯ ಮಾಡುವವರು ಅವರ. ಆದ್ದರಿಂದ ಗುರುಕ್ತಮ ವಿಶೇಷವಾಗಿರತಕ್ಕಂತಹ ಜ್ಞಾನಿಗಳು ಹೇಳಿದ್ದನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಅದು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡಬೇಕಾಗಿದ್ದು ಗೊತ್ತಾಗದೆ ಬಿಡಬೇಕಾಗಿದ್ದು ಗೊತ್ತಾಗದೆ ಓದಾಡ್ತಾ ಇರ್ತಾರೆ. ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗಳಿಗೆ ಒಳಗಾಗಿ ಹರು ಈ ಮೂರೇ ಟಾಪ್ಮೋಸ್ ಸುಟ್ಟುಕೊಡೋರು ಗೃಹಸ್ಥರಾದವರಿಗೆ ಆಹಾರ ನೋಡ. ಬೆಳಿಗ್ಗೆ ರಾತ್ರಿ ಬರೆಯುತ್ತೆ ಹುಡುಕೋದೆ ನಾಳೆ ಏನ್ ಐಟಮ್ ಅಂತ ಹೇಳಿ ಹೌದು. ರಾತ್ರಿ ಮಲಗುವಾಗಲೇ ಶುರು ಆಗಿರುತ್ತೆ, ನಾಳೆ ಅಡಿಗೆ ಏನ್ ಮಾಡ್ತೀಯ ಅಂತ ಹೇಳಿ. ನಾಳೆ ಅಡಿಗೆ ನಾಳೆ ಮೂರು ಹೊತ್ತೋ ಎರಡು ಹೊತ್ತೋ ಯಥಾಶಕ್ತಿ ಯಥಾಮತಿ ಅಡಿಗೆ ಫಲಾಹಾರ ಏನೇನು ಇರುತ್ತೋ ಅದರಲ್ಲಿ ಏನೇನು ಮೆನು ಬೇಕು ಅದು ಚರ್ಚಾ ಪದಾರ್ಥಗಳು ತರೋದ್ರಲ್ಲೇ ಆಗಿಬಿಡುತ್ತೆ. ಅದಾದ ಮೇಲೆ ನಿದ್ರ, ಆಹಾರ ನಿದ್ರ ನಮ್ಮ ಇಂಪುನ ಆದಿಗಳು. ಇದು ನೋಡಿದರೆ ಇದೇ ಮ್ಯಾಕ್ಸಿಮಮ್ ಸುಖ ಬರ್ತಾ ಇದೆ ಅವರಿಗೆ. ಎಷ್ಟು ತುಂತುರು ತುಂತುರು ಸುಖ ಇದರಲ್ಲಿ ಬರ್ತಾ ಇದೆ. ಇದಕ್ಕೆ ಒಳಗಾಗಿ ಅವರು ವಶರ ಆಗಿದ್ದಾರೆ. ಸಾವು ಸರ್ವ ಪ್ರಾಣಿಗಳು ಎಲ್ಲ ಪ್ರಾಣಿಗಳನ್ನ ಭಗವಂತ ಹೇಳಿಬಿಟ್ಟಿದ್ದಾನೆ. ಹೇಗಿದ್ದಾರೆ ಅಂದ್ರೆ ಹೃದೃಹ ನಿವಾಸಿಯನ್ನು ಅರಿಯದರೆ ಬರದವರೆಗೆ ಬರಂಡುವರು. ಒಳಗಿರುವ ಸ್ವಾಮಿಯನ್ನ ಕಾಣದಲೇ ಒದಾಡ್ತಾ ಇದ್ದಾರೆ ಅಂಥವರಿಗೆ. ನೋಡಯ್ಯ ಹೇಗಿದ್ದೀಯ, ಅದಕ್ಕೆ ಒಳಗಿದ್ದ ದೇವರ ಪರಿಚಯ ಮಾಡಿಕೊಟ್ಟು ಹೊರಗಿದ್ದ ದೆವ್ವಗಳನ್ನು ಬಿಡಿಸೋದೇ ಗುರುಗಳ ಕರ್ತವ್ಯ. ಅದಕ್ಕೆ ಅವರು ಗುರುಗಳು ಅಂತ ಕರೆಯ. ಯದುಜ್ಞಾನ ಪ್ರಬುದ್ಧೇದ ಸುಪ್ತಸ್ತು ಅಜ್ಞಾನ ನಿದ್ರಯ. ಈ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದವ ಯಾರ ಮಾತಿನಿಂದ ಎಚ್ಚರ ಆಗಲ್ಲ ಅವನು ಗುರು ಅಂತ ಯಾಕೆ ಕರೀಬೇಕು? ಅದರಿಂದ ಈ ಸಂಸಾರ ಸಮುದ್ರದಿಂದ ನಮ್ಮನ್ನ ಉದ್ಧಾರ ಮಾಡುವವರೇ ಗುರುಗಳು. ಅವರೇ ಹೃದಯದಲ್ಲಿರುವ ಭಗವಂತನ ತೋರಿಕೊಡುತ್ತಾರೆ. ಅಷ್ಟರವರೆಗೂ ಇವರೆಲ್ಲರೂ ತಿರುತ್ತಾನೇ ಇರ್ತಾರಪ್ಪ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಜಡಜ ಸಂಭವ ಖಗ ಪಡಿಪ ಕೊಟ್ಟಾರೆ ಅಲ್ಲ ತಿರುಗ್ತಾ ಇದ್ದಾರೆ ಅಂತ ಹೇಳಿದಿರಿ. ಏನ್ ತಾತ್ಪರ್ಯ, ಯಾವ ಸಂಧಿ ಮಾಡಿದಿರಿ, ಏನ್ ಹೇಳ್ತಾ ಇದ್ದೀರಿ? ನಾಮಸ್ಮರಣೆ ಸಂಧಿ. ಅದರಲ್ಲಿ ಹೇಳಿದ್ದೇನು, ದೇವರ ಎಚ್ಚರವೇ ಇಲ್ಲದೆ ಹೀಗೆ ತಿರುಗ್ತಾ ಇರ್ತಾರೆ. ಹಾಗಾದ್ರೆ ಏನ್ ಮಾಡೋದು ಮುಂದೆ? ಈ ಹೇಳಿದಕ್ಕೆ ಏನಾದ್ರ ದೇವರ ನಾಮಸ್ಮರಣೆ ಮಾಡ್ತಾ ಬಂದ್ರಿ, ಅತಾನಾಗಿ ಎಲ್ಲ ದೇವರುಗಳನ್ನು ಬಿಡಿಸಿ ಅನುಗ್ರಹ ಮಾಡುತ್ತೆ. ಆ ದೇವರ ನಾಮ ಯಾರಿಗೆ ಕೊಡೋದು? ಗುರುಗಳು ಕೊಡೋದು. ಗುರುಗಳ ಮುಖೇನ ದೇವರ ನಾಮವನ್ನು ನಾಮ ಮಂತ್ರ ವಿಶೇಷವಾಗಿ ಸ್ವೀಕಾರ ಮಾಡಿ ಮಾಡಿ. ಜಡಜ ಸಂಭವ ಖಗ ಪಣಿಪ ಕೆಂಜಡೆಯಲಿಂದೊಡಗೂಡಿ ರಾಗಿಸುತ್ತ ಅಡವಿಯೊಳಗಿಪ್ಪನು ಸದಾ ಗೋಚ ಅತ್ರಿಜನು ಎನಿಸಿ ಉಡುಪನಿಂದ ಅಭಿವೃದ್ಧಿಗಳತ ಕೊಡುತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದಪ್ಪಯನಾಗಿ ಜೀವರನ. ಅಲ್ಲಲ್ಲಿರುವ ಜೀವರಾಶಿಗಳ ಅಲ್ಲಿರುವ ಭಗವದ್ ರೂಪಗಳ ಪರಿಚಯ ಮಾಡುತ್ತಾ ಇದ್ದಾರೆ. ಜಡಜ ಜಡವಾದ ನೀರು, ಆ ನೀರಿನಲ್ಲಿ ಹುಟ್ಟಿದ್ದು ಜಡಜ ಯಾವುದು? ಕಮಲ. ಜಡಜ ಸಂಭವ ಕಮಲದಿಂದ ಹುಟ್ಟಿದ ಬ್ರಹ್ಮದೇವರು. ಇನ್ನು ಮುಂದೆ ಹೇಳ್ತಾರೆ, ಜಡಜ ಸಂಭವ ಖಗ ಪಣಿಪ ಗರುಡ ಶೇಷ ಕೆಂಜಡೆಯ ಕೆಂಪಾದ ಜಡೆ ಇರತಕ್ಕಂಥ ರುದ್ರದೇವರು ಅಂತ ಅವರಿಂದೊಡಗೂಡಿ ರಾಜಿಸುತ್ತ ಅಡವಿಯೊಳಗಿಪ್ಪನು. ಅರಣ್ಯದಲ್ಲಿ ಭಗವಂತ ಹೇಗಿರ್ತಾನೆ? ಗೋ ಜಾ ಅಂತಿರ್ತಾನಂತೆ. ಗೋ ಅಂದ್ರೆ ಭೂಮಿ, ಅಲ್ಲಿಂದ ಹುಟ್ಟಿದ ಎಲ್ಲಾ ಪ್ರಾಣಿಗಳ ಹೆಸರು ಗೋ ಜಾ ಅಂತ. ಅಂಥ ಗೋ ಜಾ ಅಂತ ಕರೆಸಿಕೊಂಡ ಎಲ್ಲಾ ಪ್ರಾಣಿಗಳಲ್ಲಿ ಗೋ ಜಾ ಅಂತ ಹೆಸರಿಕೊಂಡೇ ಇರ್ತಾನೆ ಭಗವಂತ. ರಕ್ಷಣೆ ಮಾಡ್ತಾ ಇದ್ದಾನೆ. ಇನ್ನ ಆದ್ರಿಜನು ಎನಿಸಿ ಪರ್ವತಗಳಲ್ಲಿ ಹೊಂದಿದ್ದ ಪ್ರಾಣಿಗಳಿಗೆ ರಕ್ಷಣಕರ್ತನಾಗಿದ್ದಾನು. ಆದ್ರಿಜ ಗೋಜ ಆದ್ರಿಜ, ಇದು ಎಲ್ಲೋ ಮಂತ್ರ ಬರುತ್ತಲ್ಲ. ಆದ್ರಜ ರಣಂ ಬೃಹದ್ ನೋಡಿ ಅಂದ್ರೆ ಮಂತ್ರ ಅರ್ಥ ಮಂತ್ರವೇ ಹೇಳ್ತಾ ಇರ್ತದೆ. ಗೋಜ ಅದ್ರಜ ಋತಂ ಬೃಹತ್ ಪೂರ್ಣನಾದ ಭಗವಂತ ಗೋಜ ಅದ್ರಜ ಅಂತ ಕರೆಸಿಕೊಂಡು ಆ ಮಂತ್ರದ ಅರ್ಥವೇ ಹೇಳ್ತಾ ಇದ್ದಾರೆ. ಆ ಮಂತ್ರಾರ್ಥವೇ ಹೇಳ್ತಾ ಇದ್ದಾರೆ. ಇವನೇ ಗೋಜ ಅದ್ರಜ ಅಂತ ಎಲ್ಲ ಕರೆಸಿಕೊಂಡು ಎಲ್ಲ ಇದ್ದಾನೆ. ಯಾವಾಗ ಹೇಳೋದು ಗೋಜ ಅದ್ರಜ ಋತಂ ಬೃಹತ್? ಹೌದಾ? ಅದು ಏನ್ ಮಾಡ್ತೀವಿ ಅರ್ಗಪದ ಅಂದರೆ ಇಷ್ಟು ರೀತಿಯಾಗಿ ಬ್ರಹ್ಮಾಂಡದೊಳಗೆ ಈ ಹೆಸರಿಟ್ಟುಕೊಂಡು ಜೀವನ ರಕ್ಷಣೆ ಮಾಡುವ ಸವಿತ್ರ ನಾಮಕ ಲಕ್ಷ್ಮೀನಾರಾಯಣ ನಿನಗೆ ಅರ್ಧ. ಇಷ್ಟು ತಾತ್ಪರ್ಯ. ಇಷ್ಟು ಜೀವರಾಶಿಗಳನ್ನ ಈ ಹೆಸರಿಟ್ಟುಕೊಂಡು ಗೋಜ ಆದ್ರಜ ಮೊದಲಾದ ಎಲ್ಲಾ ಹೆಸರಿಟ್ಟುಕೊಂಡು ಅಲ್ಲಲ್ಲಿತ್ತು ರಕ್ಷಣೆ ಮಾಡುವ ಆ ಸವಿತ್ರ ನಾಮಕ ಲಕ್ಷ್ಮೀನಾರಾಯಣ ನಿನಗೆ ಅರ್ಧವನ್ನ ಕೊಡತಾ ಇದ್ದೇನೆ. ಥ್ಯಾಂಕ್ಸ್, ನಮ್ಮ ರಕ್ಷಣೆ ಮಾಡ್ತಾ ಇದೆಯಪ್ಪ. ಅದಕ್ಕೆ ಕೊಡುವಾಗ ಈ ಭಾವನೆ ಬಂದ್ರೆ ಸುಂದರವಾಗಿದೆ. ಇಲ್ಲ ಮೆಕ್ಯಾನಿಕಲಾಗಿ ಹೋಗ್ತಾ ಇದೆ. ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ್ತಾ ಉಡುಪ. ಉಡು ಅಂದ್ರೆ ನಕ್ಷತ್ರಗಳು, ಅವುಗಳಿಗೆ ಪತಿಯಾದವ ಭಗವಂತ ಅಂದ್ರೆ ಚಂದ್ರನಾಗಿರ್ತಾನೆ ಭಗವಂತ. ಚಂದ್ರನ ಕಿರಣದಲ್ಲಿ ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ್ತಾ ಇಡೀ ಗಿಡಗಳಿಗೆ ಎಲ್ಲ ಕೂಡ ರಾತ್ರಿ ಹೊತ್ತಿನಲ್ಲಿ ಗಿಡಗಳು ಬೆಳೆಯುತ್ತೆ ನೋಡಿ. ಗಿಡಗಳೆಲ್ಲ ಬೆಳೆಯೋದು ಚಂದ್ರನಿಂದ ಅಭಿವೃದ್ಧಿ ಪಡೆಯುತ್ತೆ. ಆ ರೀತಿಯಲ್ಲಿ ಪಕ್ಷಿ ಮೃಗ ಅಹಿಗಳ ಕಾರೊಡಲ ಕಾವನು ಪಕ್ಷಿಗಳು ಮೃಗ ಸಿಂಹ ಹುಲಿ ಕರಡಿ ಇವೆಲ್ಲ ಅಹಿ ಸರ್ಪಗಳು ಭಗವಂತ ಈ ಭಗವಂತ ಕಾಯ್ತಾ ಇದ್ದಾನೆ. ಎಂಥವ ಇವ ಕಾರೊಡಲ ಅಂದು ಏನು ಕಾರೊಡಲ ಶಬ್ದಕ್ಕರ್ಥ ಅಂದ್ರೆ ಹೇಳ್ತಾರೆ ಕಾರ ಒಡಲ. ಕಾರ ಅಂದ್ರೆ ಕಪ್ಪು ಬಣ್ಣದ ಒಡಲ ಅಂದ್ರೆ ಕಪ್ಪು ಬಣ್ಣದ ಶರೀರ ಇರುವಂತಹ ಶ್ರೀಕೃಷ್ಣ ಕಾಯ್ತಾ ಇದ್ದಾನೆ. ಕಾರೊಡಲ ಕಾಯುವನು ಅಂತ ಶ್ರೀಕೃಷ್ಣನೇ ಎಲ್ಲ ಕಡೆ ಇದ್ದುಕೊಂಡು ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾರೆ ಭಾವಸೂತನ ಕಾರ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಕಾರ ಅಂದ್ರೆ ಜಗತ್ತು ಕಾರ್ಯರೂಪತ್ವ ಕಾರ ಇತಿ ನಾಮ ಜಗತ್ತಿಗೆ ಕಾರ ಅಂತ ಹೆಸರು. ಕಾರ ಒಡಲ ಜಗತ್ತೇ ಶರೀರವಾಗಿರತಕ್ಕವ. ಜಗತ್ತಿನಲ್ಲಿ ಭಗವಂತ ನಿಂತ ದೇವರಿಗೆ ಜಗತ್ತೇನಾಯಿತು ಶರೀರ ಆಯಿತು. ಅಥವಾ ಜಗತ್ತಿಗೆ ತಾನೇ ಶರೀರವಾಗಿ ನಿಂತ ತಾನೇ ಸುತ್ತು ನಿಂತ ಅದಕ್ಕೆ ದೇವರಿಗೆ ಕಾರೊಡಲ ಅಂತ ಹೆಸರು. ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು. ಅದನ್ನು ಕಾರೊಡಲ ಅಂದ್ರೆ ಅದಕ್ಕೆ ವ್ಯಾಸದಾಸ ಸಿದ್ಧಾಂತ ಕೋಮಲಿಕಾರ ಹೇಳ್ತಾರೆ ಕೃಷ್ಣ ಅಂತಾನೆ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ತದನಂತರ ಮುಂದೆ ಹೇಳ್ತಾ ಇದ್ದಾರೆ ಅಪರಿಮಿತ ಸಮ್ಮಹಿಮ ನರಹರಿ ವಿಪಿನರಳು ಸಂತೈಸುವನು ಕಾಶ್ಯಪಿಯ ನಾಳು ತವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಕಪಟಿ ಗಗನದಿ ಜಲಗಳಲ್ಲಿ ಮಹಶಪರ ನಾಮಕ ಭಕ್ತರನು ನಿಷ್ಕಪಟದಿಂದಲಿ ಸಲಹುವನು ಕರುಣಾಳು ದಿನ ದಿನದಿ ಅಪರಿಮಿತ ಸನ್ಮಹಿಮಾ ಇವ ಮಹಿಮ ಅಲ್ಲ ಇವನಲ್ಲೇ ಮಹಿಮ ಎಲ್ಲರಲ್ಲಿದೆಯಲ್ಲ ಬ್ರಹ್ಮಾ ದೇವತೆಗಳ ಮಹಿಮೆ ಇದೆಯಲ್ವಾ ಅಂದ್ರೆ ಸನ್ಮಹಿಮ ಸ್ವಾತಂತ್ರ್ಯದಿಂದ ಮಹಿಮೆ ಇರತಕ್ಕಂಥದ್ದು ಇವನಲ್ಲೇ ಅದಂತಹದ್ದು ಅಪರಿಮಿತ ಅಂದ್ರೆ ಅಳಿಯಲಿಕ್ಕೆ ಸಾಧ್ಯವಿಲ್ಲ ಪರಿಮಿತಿ ಇಲ್ಲ ಪರಿಮಿತಿ ಇಲ್ಲದೆ ಅನ್ಲಿಮಿಟೆಡ್ ಅಂತಹ ರೀತಿಯಾದ ಭಗವಂತನ ಮಹಿಮಾ. ಆ ಮಹಿಮನಾದ ಶ್ರೀಹರಿ ನರಹರಿ ವಿಪಿನರಳು ಸಂತೈಸುವನು ಅರಣ್ಯದಲ್ಲಿ ನರಸಿಂಹನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಕಾಶ್ಯಪಿಯ ನಾಳುತವ ಸ್ಥಳಗಳಲ್ಲಿ ಅಲ್ಲಿ ಕಾಶ್ಯಪಿಯ ನಾಳುದವ ಅಂತ ಒಂದು ಪಾಠ ಇದೆ. ಕಾಶ್ಯಪಿಯ ನಡೆದವ ಅಂತದೆ. ಕಾಶ್ಯಪಿ ಅಂತ ಹೇಳಿದರೆ ಭೂದೇವಿ. ಭೂದೇವಿಯ ಅಳಿಯಂತ ಅಳದಂತವ ಯಾರು ವಾಮನ. ವಾಮನ ಸ್ಥಳಗಳಲ್ಲಿ ರಕ್ಷಣೆ ಮಾಡುತ್ತಾ ಇದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸರ್ವತ್ರ ಕೇಶವನು ಅಲ್ಲ ಅಲ್ಲಿ ಇಲ್ಲಿ ನಮ್ಗೆ ಗೊತ್ತಿರಪ್ಪ ಎಲ್ಲ ಎಲ್ಲ ಕಡೆ ಕೇಶವ ರೂಪದಲ್ಲಿ ಭಗವಂತ ರಕ್ಷಣೆ ಮಾಡುತ್ತಾನೆ. ನಂತರ ಖಪತಿ ಗಗನದಿ ಖಪತಿ ಆಕಾಶಪತಿಯಾಗಿರತಕ್ಕಂಥ ಭಗವಂತ ಗಗನದ ರಕ್ಷಣೆ ಮಾಡುತ್ತಾನೆ. ಖಪತಿ ಅಂದ್ರೆ ಖ ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಪತಿಯಾದಂಥ ಶ್ರೀಹರಿ ಖಪತಿ ಖ ಅಂದ್ರೆ ದೇವಲೋಕ. ಆ ದೇವಲೋಕ ಪತಿಯಾಗಿರತಕ್ಕಂಥ ಶ್ರೀಹರಿಯೇ ಆ ವಿಶೇಷವಾಗಿ ಆಕಾಶದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಜಲಗಳಲ್ಲಿ ಮಹಾಶಫರ ನಾಮಕ ಮಹಾನಕ್ಷಿಯಾಗಿರ್ತಕ್ಕಂಥ ಶ್ರೀಹರಿ ಜಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ನಂತರ ನಿಷ್ಕಪಟದಿಂದ ಸಲಹುವನು ಕರುಣಾಳು ದಿನ ದಿನದಿ. ನಿಷ್ಕಪಟದಿಂದಲಿ ವಂಚನೆ ಇಲ್ಲದೆ ದಿನ ದಿನದಿ ಶ್ರೀಹರಿ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹೇಳ್ತಾರೆ ನಾವೇನು ದೇವರನ್ನ ಕೇಳಿಕೊಂಡು ದೇವರು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ನಾವು ಮಾಡಿದ ಪಾರಾಯಣಗಳಿಗೆ ಸ್ತೋತ್ರಗಳಿಗೆ ದೇವರು ಮೆಚ್ಚಿ ರಕ್ಷಣೆ ಮಾಡುತ್ತಾನೆ. ಇಲ್ಲದಿದ್ರೆ ಇಲ್ಲ. ಯಾಕಂದ್ರು ಹುಟ್ಟಿದ ಕಾಲದಿಂದ ಎಷ್ಟು ಪಾರಾಯಣ ಮಾಡಿದ್ರೆ ಹುಟ್ಟಿದಾಗಿಂದ ಎಷ್ಟು ಜಪ ಮಾಡಿದ್ರೆ ರಕ್ಷಣೆ ಮಾಡ್ತಾನೆ ಇದ್ದಾನಲ್ಲ. ಅಂದ್ರೆ ನಿಷ್ಠಪಟದಿಂದ ನಮ್ಮಿಂದೇನು ಅಪೇಕ್ಷೆ ಮಾಡದೆ ಏನೇನು ಯಾವ ಯಾವ ಕಾಲದ ರಕ್ಷಣೆ ಮಾಡಬೇಕೋ ಮಾಡ್ತಾ ಇದ್ದಾನೆ. ಈಗ ಪಾರಾಯಣಗಳು ಯಾಕೆ ಮಾಡಿಸ್ತಾ ಇದ್ದಾನೆ ಅಂದ್ರೆ ನಾನೇ ರಕ್ಷಣೆ ಮಾಡಿದವ ಅನ್ನ ಎಚ್ಚರ ಬರಲಿಕ್ಕೆ ಪಾರಾಯಣ ಮಾಡಿಸಿದಷ್ಟೇ ಹೊರತು ನಾವೇನೋ ಪಾರಾಯಣ ಮಾಡಿದವು ಅವನೇನೋ ಬಂದದಕ್ಕೆ ಉದ್ಧಾರ ಮಾಡುತ್ತಾನೆ ಎಂಬ ತಪ್ಪು ಕಲ್ಪನೆ ಬೇಡ. ಈ ರೀತಿಯಲ್ಲಿ ದಿನ ದಿನದಲ್ಲಿ ಕರುಣಾಡು ಶ್ರೀಹರಿಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿ ರೂಪತೆ ಸಾರ ಶುಭ ಪ್ರವಿರಿಕ್ತಾನಂದ ಸ್ಥೂಲ ನಿಸ್ಸಾರ. ಆರು ರಸಗಳ ಅಲ್ಪಿಸೋ ಅರ್ಪಿಸೋ ಅಲ್ಪರಿಗೆ ರಹಸ್ಯವ ಪೇಳವೆ ಸದಾಪಾರ ಮಹಿಮನ ರೂಪ ಗುಣಗಳ ನೆನೆದು ಸುತಿಸುತ್ತಿರು. ಕಾರಣ ಅಂತರ್ಯಾಮಿ ಕಾರಣ ದೇವರ ರೂಪಗಳ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಮೂಲ ಪ್ರಕೃತಿಯಲ್ಲಿ ಭಗವಂತ ಹೇಗಿರ್ತಾನೆ ಕಾರಣ ಅಂತ ಕರೆಸಿಕೊಂಡಿರ್ತಾನೆ. ಕಾರಣ ಅಂತರ್ಯಾಮಿ ಜೀವ ಜಡರ ಒಳಗೆ ಅಂತರ್ಯಾಮಿ ರೂಪದಿಂದ ಇರ್ತಾನೆ. ಪ್ರಕೃತಿಯಲ್ಲಿ ಸೂಕ್ಷ್ಮ ಪ್ರಕೃತಿಯಲ್ಲಿ ಕಾರಣ ಅಂತ ಕರೆಸಿಕೊಂಡಿರ್ತಾನೆ. ಅಂತರ್ಯಾಮಿ ಇನ್ನ ಸ್ಥೂಲ ಅಂದ್ರು ಸ್ಥೂಲ ಅಂದ್ರೆ ವಿರಾಟ್ ರೂಪ ಅದನ್ನ ಸ್ಥೂಲ ಅವತಾರ ರಾಮಕೃಷ್ಣಾದಿ ಅವತಾರ ರೂಪಗಳಿಂದ ಇನ್ನ ವ್ಯಾಪ್ತ ರೂಪ ಅಂಶಾದಿ ರೂಪಕ್ಕೆ ಈ ಭಗವಂತ ಹೇಳಿದ್ದಾನೆ ಅಂದ್ರೆ ಅನಂತ ವ್ಯಾಪ್ತ ರೂಪಗಳಿಂದ ನಿಂತಿದ್ದಾನೆ ಹಾಗೆ ಅಂಶ ರೂಪಗಳಿಂದ ಇದ್ದಾನೆ. ಅಂದರೆ ಅವರವರ ಲಿಂಗ ದೇಹದಲ್ಲಿ ಅನಿರುದ್ಧ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ಎಲ್ಲದರಲ್ಲೂ ಕೂಡ ಅಂಶ ರೂಪಗಳಿಂದ ವ್ಯಾಪಿಸಿದ್ದಾನೆ. ಮೂಲ ರೂಪದಿಂದಲೂ ಒಳಗು ಹೊರಗು ಎಲ್ಲಾ ಕಡೆ ನಿಂತಿದ್ದಾನೆ. ಇಂಥ ಭಗವಂತ ಹೇಗಿದ್ದಾನೆ? ಈತನಿಗೆ ಸಾರ ಈತನಿಗೆ ಆರು ರಸಗಳು ಅರ್ಪಿಸು. ಈ ಭಗವತ್ ರೂಪಕ್ಕೆ ಆರು ರಸಗಳು ಅರ್ಪಣೆ ಮಾಡಬೇಕಂತೆ. ಸಾರ ವಿಶೇಷವಾಗಿರತಕ್ಕಂಥ ಶುಭ ಇನ್ನ ಸಾರ ಶುಭ ಪ್ರವಿರಿಕ್ತ ಆದ ಮೇಲೆ ಆನಂದ ಸ್ಥೂಲ ನಿಸ್ಸಾರ ಈ ಆರು ರಸಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವಂತಹ ವಿವರವನ್ನ ತಿಳಿಯಪ್ಪ. ಏನಿದು ಈ ಪದ್ಯದ ಅರ್ಥ? ಯದ್ಯಪಿ ಮತ್ತು ಬರೋ ತಿಂಗಳು ವಿಸ್ತಾರವಾಗಿ ನೋಡೋಣಂತೆ, ಸಮಯ ಇಲ್ಲ. ಈಗ ಚೂರು ನೋಡಿಬಿಟ್ರೆ ಸರಿ ಹೋಗುತ್ತೆ. ಭಗವಂತ ಮೂಲ ರೂಪ ಎಂಥಾಕು ಅಂದ್ರೆ ಕಾರಣ, ಎಲ್ಲ ಸೂಕ್ಷ್ಮ ಪ್ರಕೃತಿ ಇದ್ದುಕೊಂಡು ಕಾರಣ ಅಂತ ಕರೆಸಿಕೊಂಡಿರ್ತಾನೆ. ಬ್ರಹ್ಮಾದಿಗಳ ಒಳಗೆ ಇದ್ದುಕೊಂಡು ಎಲ್ಲ ಜೀವರಾಶಿಗಳ ಒಳಗಿರುವುದು ಅಂತರ್ಯಾಮಿ ರೂಪ, ಸ್ಥೂಲ ರೂಪ, ವಿರಾಟ್ ರೂಪ. ಆದ ಮೇಲೆ ಅವತಾರ ರೂಪ ಅಂದ್ರೆ ಕೃಷ್ಣಾದಿ ರೂಪಗಳು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವ್ಯಾಪ್ತ ಅಂದ್ರೆ ಜಗತ್ತಿನ ಎಲ್ಲಾ ಗೋಲಕಗಳಲ್ಲಿ ವ್ಯಾಪ್ತ ರೂಪ. ಹಾಗೆ ಗೋಲಕ ಅಂದ್ರೆ ಶರೀರಗಳು, ಎಲ್ಲಾ ಶರೀರಗಳಲ್ಲಿ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ರೂಪ. ಇನ್ನ ಅಂಶ ಅಂದ್ರೆ ಒಂದು ರೂಪ ಅದರಿಂದ ಬಂದಿರತಕ್ಕಂಥ ಅಂಶ ರೂಪಗಳು, ಅಂದ್ರೆ ಲಿಂಗ ದೇಹ ಒಳಗೆ ಬಿಂಬ ಹೊತ್ತಿ ಇದ್ದಾನೆ ಅವನಿಂದ, ಅವನು ಅಂಶಿ, ಅವನಿಂದ ಬಂದ ರೂಪಗಳೆಲ್ಲ ತುಂಡು ತುಂಡಾಗಿ ಬಂದ ತುಂಡಲ ಪೂರ್ಣವೇ ರೂಪಗಳು ಇಡೀ ಲಿಂಗ ಅನಿರುದ್ಧ ಎಲ್ಲದೂ ಸೇರಿಕೊಂಡಿವೆ. ಅದನ್ನ ಅಂಶ ಅಂತ ಕರೆದರು. ಇಷ್ಟನ್ನು ಹೇಳ್ತಾ ಇಷ್ಟು ರೂಪಗಳು ನಿಂತು ಚಿಂತನೆ ಮಾಡಿ ಆ ರೂಪಗಳಿಗೆ ಆರು ರಸ ಕೊಡಿ ಎಂದರು. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾರ ರಸ, ಸಾರ ಅಂಬೋ ರಸವನ್ನ ದೇವರಿಗೆ ಕೊಡಬೇಕಂತೆ. ಸಾರ ಅಂತ ಹೇಳ್ತಾ ಇದ್ದಾರೆ, ಅಲ್ಲಲ್ಲಿ ಆಯಾ ಭಗವಂತನ ರೂಪ, ಆಯಾ ರಸಗಳಲ್ಲಿ ರಸ ಅಂತ ಕರೆಸಿಕೊಂಡಿರುವ ಭಗವದ್ ರೂಪ ಇದೆ. ಈ ರೂಪ ಭಗವಂತನಿಗೆ ಕೊಡಬೇಕು, ಇನ್ಯಾರು ಕೊಡಲಿಕ್ಕಿಲ್ಲ, ಆ ರಸ ದೇವರಿಗೆ ಕೊಡಬೇಕು. ಇನ್ನ ಶುಭ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ ಈಶಕೋಟಿಯಲ್ಲಿ ಗಣನೆಯಾದ ಲಕ್ಷ್ಮೀ ದೇವಿ ಮತ್ತು ಜೀವಕೋಟಿಯಲ್ಲಿ ಬಂದ ಬ್ರಹ್ಮಾದಿಗಳಿಗೆ ಉಣಿಸುವ ಕ್ರಮವನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶುಭ ಅಂದ್ರೆ ಹೇಳ್ತಾರೆ ಲಕ್ಷ್ಮೀ, ನಾವೇನು ಒಂದು ನೈವೇದ್ಯಕ್ಕಿಟ್ಟವು ಹಾಲು, ಅಲ್ಲಿ ಭಗವಂತ ಎಲ್ಲರೂ ತನ್ನ ರಸಗಳು ಸ್ವೀಕಾರ ಮಾಡಿ ಆಯಾ ದೇವತೆಗಳಿಗೆ ಆಯಾ ರಸಗಳೆಲ್ಲ ಕೊಟ್ಟ ಹಾಲಿನ ರಸಗಳನ್ನ. ಮತ್ತೆ ನಾವ ನೈವೇದ್ಯ ಮಾಡಿದ ಹಾಲನ್ನ ಕುಡಿಯುವಾಗ ನಮ್ಮೊಳಗಿರುವ ಭಗವಂತ ಹಾಲಿನಲ್ಲಿರುವ ಭಗವದ್ ರೂಪ ಸ್ವೀಕಾರ ಮಾಡ್ತಾನ ಇಲ್ಲ? ಮಾಡ್ತಾನೆ. ಮತ್ತೆ ನಮ್ಮೊಳಗಿರುವ ಲಕ್ಷ್ಮೀ ದೇವಿಗೆ ಆ ಹಾಲಿನಲ್ಲಿರುವ ಅಕ್ಷರ ಲಕ್ಷ್ಮೀ ರೂಪ ಕೊಡ್ತಾನ ಇಲ್ಲ? ಕೊಡ್ತಾನೆ. ಹಾಗಾದ್ರೆ ಮೊದಲು ತಗೊಂಡ ಮೇಲೆ ಇಲ್ಲಿ ತಗೊಳ್ಳಿಕ್ಕೆ ಇನ್ನೊಂದು ರೂಪ ಉಳಿದಿರುತ್ತೆ ಅಂತ ತಾತ್ಪರ್ಯ. ಭಗವಂತ ನೈವೇದ್ಯ ಕಾಲಕ್ಕೇನು ರೂಪಸ್ವೀಕಾರ ಮಾಡುತ್ತಾನೆ ಅದು ಪ್ರಸಾದ ರೂಪೇಣ ನಿಂತಿರುತ್ತೆ. ಪ್ರಸಾದ ರೂಪೇಣ ಅಂದ್ರೆ ಮೊದಲಿದ್ದ ರೂಪವನ್ನ ಬದಲಾಯಿಸಿ ಇನ್ನೊಂದು ರೂಪದಿಂದ ಭಗವಂತ ನಿಂತಿರುತ್ತಾನೆ. ಅನ್ನ, ಅನ್ನದಲ್ಲೂ ಭಗವದ್ ರೂಪ ದೇವರು ಸ್ವೀಕಾರ ಮಾಡಿದ ಮೇಲೆ ಅಲ್ಲಿರೋ ರೂಪ ಪ್ರಸಾದ ರೂಪೇಣ ಪರಿವರ್ತನೆ ಆಗಿರುತ್ತೆ. ಆ ರೂಪವನ್ನ ಇಲ್ಲಿರೋ ಭಗವಂತ ಸ್ವೀಕಾರ ಮಾಡುತ್ತಾನೆ. ಹಾಗೆ ಲಕ್ಷ್ಮೀ ರೂಪ, ಆ ಹಾಲಿನಲ್ಲಿರುವ ಭಗವದ್ ರೂಪ ಲಕ್ಷ್ಮೀ ರೂಪವನ್ನ ನೈವೇದ್ಯ ಮಾಡುವ ಕಾರಕ ಲಕ್ಷ್ಮೀದೇವಿ ಸ್ವೀಕಾರ ಮಾಡಿರ್ತಾರೆ. ಹೌದು ತಾನೆ? ಆದಮೇಲೆ ಅಲ್ಲಿ ಲಕ್ಷ್ಮೀ ರಸ ಇರುತ್ತೋ ಇವೋ? ನೈವೇದ್ಯ ಕಾಲಕ್ಕೆ ನೈವೇದ್ಯ ಕೊಟ್ಟ ಮೇಲೆ ಆ ರಸದಲ್ಲಿ ಲಕ್ಷ್ಮೀ ರಸ ದೇವಿ ಲಕ್ಷ್ಮೀದೇವಿ ತಗೊಂಡ ಮೇಲೆ ಲಕ್ಷ್ಮೀ ರಸ ಉಳಿದಿರುತ್ತೋ ಇಲ್ವೋ? ಅದೇ ಇರುತ್ತೆ ಅಂದ್ರೆ ಆಕೆ ಸ್ವೀಕಾರ ಮಾಡೋದು ಅಷ್ಟೇ. ತನ್ನ ರೂಪ ತಾನು ಸ್ವೀಕಾರ ಮಾಡುತ್ತಾ ಇದ್ದ ರೂಪ ಬದಲಾಗಿಸ್ತಾಳೆ. ಪ್ರಸಾದ ರೂಪೇಣ ಬದಲಾವಣೆ ಆಗುತ್ತೆ. ಅದೇ ಅಲ್ಲಿ ಮೂಲ ರೂಪ ಪ್ರಸಾದ ರೂಪ ಇವೆಲ್ಲ ಇರುತ್ತಾ ಅಂದ್ರೆ ವ್ಯಾಸರಾಜರೇ ನಡೆದರು, ತಂದ ತುಳಸಿಯನ್ನು ನೋಡಿ ಇದು ನಿರ್ಮಾಲ್ಯ ಅಂದರು. ಅದೇ ಅಲ್ಲಿ ಒಂದೇ ರೂಪ ಅಲ್ಲ ಇರೋದು ತುಳಸಿಯಲ್ಲಿ ಅಂದ್ರೆ ತುಳಸಿಯನ್ನ ಅರ್ಪಣೆ ಮಾಡಲಿಕ್ಕಿಂತ ಮೊದಲಿರುವ ರೂಪ ಬೇರೆ, ಅರ್ಪಣೆ ಮಾಡಿದ ಮೇಲೆ ಇರುವ ರೂಪ ಬೇರೆ. ಅದು ಆ ಜ್ಞಾನಿಗಳ ಕಣ್ಣಿಗೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ನೋಡಿ ಆ ರೂಪವನ್ನ ಗುರುತಿಡಿದು ಓಹೋ ಈ ತುಳಸಿ ಇದು ಅರ್ಪಣೆ ಮಾಡಿದ್ದು ಅಂತ ಹೇಳಿಬಿಟ್ರು. ಹಾಗೆ ಇವ ಸಂಶಯ ಬರುತ್ತೆ ನಮಗೆ, ನೈವೇದ್ಯ ಕಾಲಕ್ಕೆ ಅವರವರ ರಸವನ್ನ ಆಯಾ ದೇವತೆಗಳಲ್ಲಿ ಸ್ವೀಕಾರ ಮಾಡಿದರೆ ಒಂದೇ ಪಾತ್ರೆ ಅಲ್ಲಿ ನೈವೇದ್ಯ ಕಿಟ್ಟವು, ಆ ನೈವೇದ್ಯ ಕಿಟ್ಟಾಗ ದೇವರಿಗೆ ಕೃಷ್ಣಾರ್ಪಣ ಅಂದ್ರು, ದೇವರ ರಸ ದೇವರಿಗೆ ಹೋಯಿತು, ಲಕ್ಷ್ಮೀದೇವಿಯು ಕೃಷ್ಣಾರ್ಪಣ ಅಂದ್ರು ಆಕೆ ರಸ ಆಕೆಗೆ ಹೋಯಿತು. ಹಾಗೆ ಎಲ್ಲಾ ದೇವರುಗಳು ರಮ ಬ್ರಹ್ಮದೇವ ದೇವಾಹ ಅಂತ ಹೇಳಿಕೊಳ್ಳಿ ಯಾರ್ಯಾರ ರಸ ಅವ್ರಿಗೆ ಹೋಯಿತು. ಹಾಗಾದರೆ ಅವರವರ ರಸಗಳಲ್ಲಿ ಹೋಗಿ ಇವಾಗ ಉಳಿದ ಅನ್ನದಲ್ಲಿ ಯಾರ ರಸ ಇಲ್ಲ ಅಂತ ಹೇಳ್ತೀರಾ? ಇದೆ. ಆ ಇದ್ರೆ ಹೇಗಿರುತ್ತೆ ಅಂದ್ರೆ ಮೊದಲಿದ್ದ ರೂಪದಿಂದ ಯಾರು ಇರಲ್ಲ, ಎಲ್ಲರೂ ಕೂಡ ಪ್ರಸಾದ ರೂಪೇಣ ರೂಪಗಳು ಬದಲಾಯಿಸಿ ನಿಂತಿರ್ತಾರೆ. ಎಲ್ಲರೂ ಕೂಡ ಅವರ ರಸವೇ ಕೂತಿರುತ್ತೆ. ನಾವು ತಿನ್ನುವಾಗ ಇಲ್ಲಿರುವ ದೇವರು ಲಕ್ಷ್ಮೀದೇವಿ ಎಲ್ಲರೂ ಕೂಡ ಆ ರಸವನ್ನ ಅಂದ್ರೆ ತಮ್ಮದೇ ಆದ ಬದಲಾದ ರಸ ಇರುತ್ತೆ ಅದನ್ನ ಸ್ವೀಕಾರ ಮಾಡುತ್ತಾರೆ, ಅದನ್ನ ಸ್ವೀಕಾರ ಮಾಡುತ್ತಾರೆ. ತಮ್ಮ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡುತ್ತಾರೆ. ಆ ಮಾಡುವಾಗ ಮೊದಲಿದ್ದ ಭಗವದ್ ರೂಪ ದೇವರಿಗೆ ಹೋಯಿತು ಅನ್ನದಲ್ಲಿ, ಅಲ್ಲಿ ಲಕ್ಷ್ಮೀ ರೂಪ ಇರುತ್ತಾ? ಆ ಲಕ್ಷ್ಮೀ ರೂಪ ಲಕ್ಷ್ಮೀದೇವಿಗೆ ಸೇರಬೇಕಾದರೆ ಹೇಗೆ ಸೇರುತ್ತೆ ಅಂದ್ರೆ ಲಕ್ಷ್ಮೀದೇವಿ ಒಳಗೆ ದೇವರಿರ್ತಾರೆ, ಲಕ್ಷ್ಮೀ ರಸದೊಳಗೂ ದೇವರು ಮತ್ತೆ ಇನ್ನೊಂದು ರೂಪದಲ್ಲಿರುತ್ತಾರೆ. ಲಕ್ಷ್ಮೀ ರಸದೊಳಗಿರುವ ದೇವರ ರೂಪ ದೇವ ಲಕ್ಷ್ಮೀದೇವಿ ಒಳಗಿರುವ ದೇವರಿಗೆ ಸೇರಿದರೆ ಆ ಲಕ್ಷ್ಮೀ ರಸ ಲಕ್ಷ್ಮೀದೇವಿಗೆ ಸೇರುತ್ತೆ. ವಾಯುದೇವರ ರಸ ವಾಯುದೇವರಿಗೆ ಸೇರಬೇಕಾದರೆ ವಾಯುದೇವರೊಳಗೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯೊಳಗೆ ದೇವರು ಇರುತ್ತಾರೆ. ಹಾಗೆ ವಾಯು ರಸದೊಳಗೆ ವಾಯುದೇವರು ವಾಯುದೇವರೊಳಗೆ ಲಕ್ಷ್ಮೀ ನಾರಾಯಣರು ಇರುತ್ತಾರೆ. ಇಲ್ಲಿ ವಾಯುದೇವರೊಳಗಿರುವ ದೇವರಿಗೆ ವಾಯು ರಸದೊಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿದ ಮೇಲೆ ವಾಯುದೇವರೊಳಗಿರುವ ಲಕ್ಷ್ಮೀದೇವಿ ವಾಯು ರಸದೊಳಗಿರುವ ಲಕ್ಷ್ಮೀ ರೂಪವನ್ನು ಸ್ವೀಕಾರ ಮಾಡಿದರೆ ವಾಯುದೇವರಿಗೆ ವಾಯು ರಸ ಬರುತ್ತೆ. ಈಗ ಮತ್ತೆ ನೋಡಿ ಆ ಲಕ್ಷ್ಮೀದೇವಿಗೆ ಲಕ್ಷ್ಮೀ ರಸ ಬರಬೇಕಾದರೆ ಲಕ್ಷ್ಮೀ ರಸದೊಳಗೆ ದೇವರ ರೂಪ ಇದೆಯಲ್ಲ, ಆ ರೂಪವನ್ನ ಲಕ್ಷ್ಮೀದೇವಿಯೊಳಗಿರುವ ದೇವರು ತಗೊಂಡ್ರೆ ಲಕ್ಷ್ಮೀ ರಸ ಲಕ್ಷ್ಮೀ ದೇವಿ ಬರುತ್ತೆ. ಆ ಲಕ್ಷ್ಮೀ ರಸ ಲಕ್ಷ್ಮೀ ರಸ ಅಂತ ಕರೆಸಿಕೊಂಡಿರಬೇಕಾದರೆ ಲಕ್ಷ್ಮೀ ರಸ ರೂಪದಿಂದ ಭಗವಂತ ಇರ್ತಾನೆ. ಅಲ್ಲಿ ಎರಡು ರೂಪ, ಲಕ್ಷ್ಮೀ ರಸದೊಳಗೆ ಒಂದು ಪ್ರಧಾನವಾದ ನಿಯಾಮಕ ರೂಪ, ಅದೊಂದು ರಸರೂಪ. ಲಕ್ಷ್ಮೀ ರಸದಲ್ಲಿ ಲಕ್ಷ್ಮೀ ರಸ ಅಂತ ಕರೆಸಿಕೊಂಡಿರುವ ರೂಪವೇ ಸದಾ ಇರುತ್ತೆ. ಈ ರೂಪವನ್ನ ಅವರವರ ರಸಗಳಲ್ಲಿ ಮಧ್ಯೆ ಸದಾ ಇರತಕ್ಕ ಭಗವತ್ ರೂಪಕ್ಕೇನಿದೆ ಅದನ್ನ ಶುಭ ರೂಪ ಅಂತ ಕರೀತಾರೆ. ಈ ಶುಭ ರೂಪದ ಕುರಿತು ಹೇಳಿದ್ದು ಶಾಸ್ತ್ರದಲ್ಲಿ, ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸಹರಿತ್ತಿದೆ. ತನ್ನ ಶುಭಕರವಾದ ರೂಪವನ್ನೇ ತಾನು ಸ್ವೀಕಾರ ಮಾಡುತ್ತಾನೆ. ಶುಭ ಅಂತ ಕರೆಸಿಕೊಂಡ ರೂಪವನ್ನೇ ತಾನು ಸ್ವೀಕಾರ ಮಾಡುತ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪ್ರವಿನಿತ್ತ ಅಂತ ರಸ. ಪ್ರವಿನಿತ್ತ ಅಂದ್ರೆ ವಿವಿಕ್ತ ಅಂದ್ರೆ ಭೇದ, ವಿವೇಕ ಅಂದ್ರೆ ಭೇದ, ವಿವಿಕ್ತ ಅಂದ್ರೆ ಭಿನ್ನ. ಪ್ರವಿವಿಕ್ತ ಪ್ರಕೃಷ್ಟವಾಗಿ ವಿವಿಕ್ತವಾದ ರಸ ಅದು ಯಾವುದು ಅಂತ ಹೇಳ್ತಾರೆ. ಭಗವಂತನ ಇನ್ನೊಂದು ರೂಪ ಇರುತ್ತಂತೆ. ಏನು ರೂಪ ಅಂದ್ರೆ, ಇವಾಗ ವಾಯುದೇವರ ರಸ ಇದೆ, ಎಲ್ಲಿ? ಗರುಡದೇವರ ರಸದೊಳಗೆ. ಗರುಡದೇವರೊಳಗೆ ವಾಯುದೇವರಿದ್ದಾರೆ, ಗರುಡದೇವರ ರಸದೊಳಗೆ ವಾಯುರಸ ಕೋರಿದೆ. ಗರುಡದೇವರಿಗೆ ವಾಯುರಸದ ಪರಿಚಯ ಇರುತ್ತಾ ಇಲ್ವ? ಇರುತ್ತೆ ಇಲ್ಲ ಇರುತ್ತೆ ಅಂದ್ರೆ ಇರುತ್ತೆ ಅಂದ್ರೆ ಗೊತ್ತಷ್ಟೇ, ಹೇಗಿದೆ ಎಂಬುದು ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದ್ರೆ, ಒಬ್ಬರ ರಸ ಇನ್ನೊಬ್ಬರಿಗೆ ಪರಿಚಯ ಆಗದಂತೆ ಮಾಡುವ ಭಗವದ್ ರೂಪ ಆ ರಸಗಳ ಮಧ್ಯೆ ಕೊಟ್ಟಿರುತ್ತೆ. ಇದು ಡೆಲಿಕೇಟ್. ಒಬ್ಬರ ರಸ ಇನ್ನೊಬ್ಬರಿಗೆ ಟಚ್ ಆಗದಂತೆ, ಎಲ್ಲ ಒಂದೇ ಅಗಳಪ್ಪ, ಆ ಅಗಳಲ್ಲಿ ಎಲ್ಲಾ ರಸಗಳು ಕೂತಿವೆ, ಬ್ರಹ್ಮಾದಿ ಎಲ್ಲಾ ರಸಗಳು ಕೂತಿವೆ, ಮತ್ತೆ ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಅಂದ್ರೆ ಇವನೇ ಮಧ್ಯೆ ಬಾಂಡಿಂಗ್ ಒಳಗೆ ಏನು ಬೈಫರ್ಕೇಶನ್ ತರ ಇರ್ತಾನೆ. ಅದನ್ನೇ ಪ್ರವಿಲಿಕ್ತ ರಸ ಅಂದ್ರು. ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಇನ್ನ ನಂದ ಅಂದ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಪದಾರ್ಥ, ಆ ಪದಾರ್ಥದಲ್ಲಿ ಒಂದೇ ಅಗಳು, ಒಂದೇ ಅಗಳು ಅನ್ನ ನೈವೇದ್ಯ ಮಾಡಿದ್ವು, ಬ್ರಹ್ಮದೇವರಿಗೂ ಸೇರಿತು, ಲಕ್ಷ್ಮೀದೇವಿಗೂ ಸೇರಿತು, ಬ್ರಹ್ಮದೇವರಿಗೂ ಸೇರಿತು, ಎಲ್ಲಾ ದೇವತೆಗಳು ಸೇರಿತು. ಒಂದೇ ಅನ್ನ, ಲಕ್ಷ್ಮೀದೇವಿ ಕೊಟ್ಟ ಆನಂದವೇ ಬೇರೆ, ಬ್ರಹ್ಮದೇವರಿಗೆ ಬಂದ ಆನಂದವೇ ಬೇರೆ, ಅವರವರಿಗೆ ಬಂದ ಆನಂದವೇ ಬೇರೆ. ಒಂದೇ ಪದಾರ್ಥದಿಂದ ಅವರವರಿಗೆ ಆಯಾ ಪ್ರತ್ಯೇಕ ಪ್ರತ್ಯೇಕ ಏನು ಆ ಫೈನ್ ಟ್ಯೂನಿಂಗ್ ಸಹಿತವಾದ ಆನಂದ ಕೊಡತಕ್ಕಂಥದ್ದೇ ಭಗವಂತನ ರೂಪ ನಂದ ಅಂತ ಕೂತಿರುತ್ತೆ. ಈ ರಸವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ನಂತರ ಸ್ಥೂಲ ನಿಸ್ಸಾರ ಅಂತ ಹೇಳ್ತಾರೆ. ಈ ಸ್ಥೂಲ ರೂಪ ಅಂದ್ರೆ ಯಾವುದು? ಗುಣ ಸಂಯೋಗ ವಿಕಾರ ಅಂದ್ರು. ಏನದು ಗುಣ ಸಂಯೋಗ ವಿಕಾರ? ಈ ಪದಾರ್ಥಗಳು ಕೂತಿವೆ, ಹುಳಿ ಅಂತ ಮಾಡಿದ್ವಿ, ಅಲ್ಲಿ ಬೇಳೆ ಬೆಳಿಬೇಕು, ಅದು ವಿಕಾರ ಆಗಬೇಕು, ಆದ ಮೇಲೆ ಅದು ಹುಳಿ ಬೆಳಿಬೇಕು, ಪುಳಿ ಬೆಳಿಬೇಕು, ಎಲ್ಲ ತರಕಾರಿ ಬೆಳಿಬೇಕು, ಕುರಿ ಬೇಕು, ಅದರಲ್ಲಿ ನಾನಾ ವಿಕಾರ ಬರುತ್ತೆ. ಆ ವಿಕಾರದಿಂದ ಅದರೊಳಗೆ ವಿಶೇಷವಾದ ತನ್ನ ರೂಪ ತುಂಬಿ ರುಚಿಯನ್ನ ಕೊಡ್ತಾನೆ ಅದು ಅಡಿಗೆಯಲ್ಲಿ. ನಾನಾ ಕಡೆ ವಿಕಾರವನ್ನು ಉಂಟು ಮಾಡುತ್ತೆ. ಗುಣಗಳ ಸಂಯೋಗದಿಂದ ವಿಕಾರ ಉಂಟಾದರೆ ಆ ವಿಕಾರವನ್ನ ಉಂಟು ಮಾಡಿ ತನ್ಮೂಲಕ ಸುಖವೋ ದುಃಖವೋ ಕೊಡುವ ರೂಪ ಸ್ಥೂಲ ಸ್ಥೂಲ ರಸ ಭಗವದ್ ರೂಪ. ಆ ರೂಪ ಒಳ್ಳೆ ರುಚಿಯೂ ಕೊಡ್ಬೋದು, ಕರೆಕ್ಟ್ ಹೋಗುವಂತೆ ಮಾಡಿ ದುಃಖವೂ ಕೊಡ್ಬೋದು. ಯಾವುದಾದ್ರೂ ಸರಿ. ಈ ಜೀವರಿಗೆ ಇವತ್ತು ಹೊತ್ತೋದ ಹುಳಿ ಉಣಿಸ್ಬೇಕಾ ಅಥವಾ ಚೆನ್ನಾಗಿದೆ ಹುಳಿ ಉಣಿಸ್ಬೇಕಾ? ಎಲ್ಲ ಅವನದೇ ಕಾರ್ಯ. ನಿಸ್ಸಾರ ಇದಕ್ಕೆ ಹೇಳ್ತಾ ಇದ್ದಾರೆ. ತಮೋ ಗುಣದಿಂದ ಬಂದಿರತಕ್ಕಂಥ, ತಮೋ ಗುಣ ಪ್ರಧಾನವಾಗಿ ಬಂದಿರತಕ್ಕಂಥ ಫಲ ಅಂದ್ರು ನೀರುಳ್ಳಿ. ಫಲ ಅಂದ್ರೆ ಮಾಂಸ, ಮಾಂಸವೇ ಗುಂಡಾದ ರೂಪದ ರೂಪದಲ್ಲಿ ಬಂದಿದ್ದು ನೀರುಳ್ಳಿ. ನಪಲಾಂಡಂ ಭಕ್ಷೀತ ಅಂದ್ರೆ ಆ ನೀರುಳ್ಳಿಯನ್ನು ತಿನ್ಬೇಡಿ, ಮಾಂಸವನ್ನೇ ಉಂಡೆ ಉಂಡೆ ಮಾಡಿ ತಿನ್ನಷ್ಟು ಫಲ. ಅದಕ್ಕೆ ಫಲಾಂಡು ಅಂತ ಹೆಸರು. ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತಲ್ಲಪ್ಪ ನಾವು ಏನ್ ಮಾಡಿ ಹೌದಪ್ಪ ಅದಕ್ಕೆ ಬೇಡ ಅಂದಿದ್ದು ಅಲ್ವಾ. ಒಬ್ರು ಕೇಳೇ ಬಿಟ್ರು ನನ್ನ, ನೀವು ನೀರುಳ್ಳಿ ತಿಂಬಲ್ವ? ತಿಂಬಲ್ಲ. ಬೆಳ್ಳುಳ್ಳಿ ತಿಂಬಲ್ವ? ತಿಂಬಲ್ಲ. ಮತ್ತೆ ಅಡಿಗೆ ಹೇಗೆ ಮಾಡ್ತೀನಿ? ತಿನ್ನೋಕ್ಕೋಸ್ಕರ ಅಡಿಗೆ ಹೇಗೆ ಮಾಡ್ತೀನಿ? ಹೀಗೆ ಮಾಡ್ತೀನಿ. ಅಡಿಗೆನ ರುಚಿ ಇರುತ್ತ ಅದು, ಅದೊಂದು ಅಡಿಗೆನ? ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಸಂಪರ್ಕ ಇಲ್ಲದಂತ ಅಡಿಗೆಯೂ ಅಡಿಗೆನಾ ಅಂತವರಿಗೆ ಅಪ್ಪ ಅಂತ. ಯಾಕೆ ಸ್ವಾಮಿ ಹಾಕ್ಕೊಟ್ಟ ಅವರಿಗೆ? ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಅದರಲ್ಲಿ ಇನ್ನು ನಾನಾ ರೀತಿಯಾದ ಯಾವುದು ಯಾವುದು ದುರ್ಗಂಧವಿರತಕ್ಕಂಥ ದುರ್ವಾಸನೆ ಇರತಕ್ಕಂಥ ಪದಾರ್ಥಗಳು, ದುಃಖ ಕೊಡುವಂತಹ ಪದಾರ್ಥಗಳು ಇವೆಲ್ಲ ಇರುತ್ತಲ್ಲ, ಅಂಥ ಪದಾರ್ಥಗಳಲ್ಲಿರುವ ಭಗವದ್ ರೂಪ ನಿಸ್ಸಾರವಾದ ಪದಾರ್ಥಗಳು ಅಂದರೆ ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಅಲ್ಲ ಅದು. ಅದರೊಳಗೆ ದೇವರ ರೂಪ ಇರುತ್ತಾ ಇಲ್ವಾ ಅಂದರು. ಉಳ್ಳೆಗಡ್ಡೆಯಲ್ಲಿ ಭಗವದ್ ರೂಪ ಇರುತ್ತಾ ಇಲ್ಲ, ಅದರಲ್ಲಿ ರೂಪದ ಹೆಸರೇನು ಅಂತ ಕೇಳಿದ್ರು. ನಿಸ್ಸಾರ ಅಂದ್ರೆ ನಿಸ್ಸಾರ ಅಂತ ನಿಸ್ಸಾರ ಸ್ವಾಮಿ ನಮಸ್ಕಾರ ತಿನ್ಬೇಡಿ, ಅಲ್ಲಿ ನಾನು ಇದ್ದದ್ದೇ ನಿಸ್ಸಾರ ಅಂತ. ನಿಮಗೆ ಸಾರ ಅಲ್ಲ, ನಿಮಗೆ ಯೋಗ್ಯವಲ್ಲ ಅಂತ ನಾನಿದ್ದೇನೆ, ನಾನಿದ್ದೇನೆ ಅಂತ ಸ್ವೀಕಾರ ಮಾಡಬೇಡಿ, ನನ್ನ ದೂರವಾಗಿ ಅಂದ್ರೆ ಆ ಪದಾರ್ಥ ದೂರವಾಗಿಟ್ಟುವ ಮೂಲಕ ಅಲ್ಲಿ ಅಲ್ಲ ತತ್ತದ್ ರೂಪ ತನ್ನ ಮಗನ ಪೂಜಾ ಮಾಡಬೇಕು ಅಂತ ಹೇಳ್ತೀರಾ? ಆಯಾ ಪದಾರ್ಥದಲ್ಲಿರುವ ಭಗವದ್ ರೂಪವನ್ನು ಗುರುತಿಸಿ ಅದನ್ನು ಪೂಜಾ ಮಾಡಬೇಕು ಅಂತ ಹೇಳ್ತೀರಾ? ಮತ್ತೆ ಉಳ್ಳೆಗಡ್ಡೆಯಲ್ಲಿ ಭಗವಂತ ನಿಸ್ಸಾರ ಅಂತಿದ್ರೆ ಪೂಜಾ ಮಾಡಬೇಕಲ್ಲ, ತಿಂದ್ರೇನೆ ಪೂಜಾ ಅಲ್ವಾ? ಅಲ್ಲ, ಹಿಡೋದೇ ದೇವರ ಪೂಜಾ. ಕೆಲವು ಕಡೆ ಹಿಡಿಯೋದು ದೇವರ ಪೂಜಾ, ತಿನ್ನೋದು ದೇವರ ಪೂಜಾ, ಬಿಡೋದು ದೇವರ ಪೂಜೆ. ಹೋಗ್ತಾನೆ ನೋಡಿ, ನೀರು ದೇವರಿಗೆ ವಿಶೇಷವಾಗಿ ಕುಡಿಯಲಿಕ್ಕೆ ಕೊಡುತ್ತೀವಿ ನಾವು. ಕುಡದದ್ದು ದೇವರ ಪೂಜಾ, ಬಿಟ್ಟದ್ದು ದೇವರ ಪೂಜಾ. ಅರ್ಘ್ಯ ಬಿಟ್ರೆ, ನೀರು ಬಿಟ್ರೆ ಅದು ದೇವರ ಪೂಜಾ. ವ್ರತ ಏಕಾದಶಿ ವ್ರತ, ಹಿಡದರೆ ದೇವರ ಪೂಜಾ. ಶಾಪ ವ್ರತ, ಶಾಪ ಬಿಟ್ಟರು ದೇವರ ಪೂಜಾ. ಮತ್ತೆ ಶಾಪವ್ರತ ಅಂತ ಹೇಳಿದ್ರಲ್ಲ, ಒಂದು ಶಾಪ ತಗೊಳ್ತಾ ಕೊಡೋದಲ್ಲ, ಅದಕ್ಕೆ ನಿಸ್ಸಾರ ಎಂಬ ರೂಪ ಇದೆ ಅಂತ ತಿಳಿದು ಅದನ್ನು ಸ್ವೀಕಾರ ಮಾಡದೇ ಇರುವುದೇ ಆ ರೂಪಕ್ಕೆ ಪೂಜಾ ಅಂತ. ಈ ಆರು ವಿಶೇಷವಾಗಿರತಕ್ಕಂಥ ರಸಗಳನ್ನ ಭಗವಂತನಲ್ಲಿ ಚಿಂತನೆ ಮಾಡು. ಕೊಡು ಅಂತಾರೆ. ಕೊಡೋದು ಹೇಗೆ ಅಂದ್ರೆ, ಹೀಗೆ ಸ್ವಾಮಿ, ಈ ತಮೋಯೋಗ್ಯರಾದ ಜೀವರಾಶಿಗಳಲ್ಲಿ ನಿಂತು ಅವರಿಗೆ ಈ ನಿಸ್ಸಾರ ಎಂಬ ರೂಪವನ್ನ ನೀನೇ ನಿನ್ನ ಅವರೊಳಗೆ ಭಗವದ್ ರೂಪ ಇರುತ್ತಾ ಇಲ್ಲ ತಮೋಯೋಗ್ಯ ಜೀವರಾಶಿಗಳಲ್ಲಿ? ಅಲ್ಲೇ ಪ್ರಶ್ನೆ ಬಂತು, ಮನೆಯಾರು ಮಾಡಿದ್ರು. ಈ ಕೆಟ್ಟ ಪದಾರ್ಥಗಳು ಸ್ವೀಕಾರ ಮಾಡಬೇಕಾದಾಗ ದೇವರ ಚಿಂತನೆ ಮಾಡಬೇಕಾ ಇಲ್ವಾ? ಕಾಫಿ ಮೊದಲಾದ್ರು ಈ ಎಲ್ಲ ಪದಾರ್ಥಗಳು ಸ್ವೀಕಾರ ಮಾಡ್ತೀವಾ ಇಲ್ಲ? ಸ್ವೀಕಾರ ಮಾಡಕ್ಕಾಗ ದೇವರ ಚಿಂತನೆ ಮಾಡಬೇಕಾ ಇಲ್ವಾ? ಹೌದು ಹೌದು ಅಂತ ಹೇಳ್ತಾರೆ. ಎಲ್ಲ ಹೌದು. ಆ ಪದಾರ್ಥಗಳಲ್ಲಿ ನಿಸ್ಸಾರ ಬಂದ ಭಗವಂತ ಇದೇ ಇರ್ತಾನೆ. ಅದೇನು ಮಾಡುತ್ತಾನೆ ಅಂದ್ರೆ, ದೈತ್ಯರೊಳಗೂ ಭಗವದ್ ರೂಪ ಇರುತ್ತಾ ಇಲ್ವಾ? ಆ ರೂಪ, ಆ ನಿಸ್ಸಾರ ರೂಪವನ್ನ ಸ್ವೀಕಾರ ಮಾಡಿ ನಿಸ್ಸಾರ ಪದಾರ್ಥ ಅವರಿಗೆ ಕೊಡ್ತಾ ಬರ್ತಾನೆ. ಹಾಗಾದ್ರೆ ನಾವು ಸ್ವೀಕಾರ ಮಾಡಬಾರದು ಅಂತ ಅರ್ಥ ಆಯಿತು. ಆರಬ್ಧ ಕರ್ಮಾನುಸಾರ ಒಂದು ವೇಳೆ ಸ್ವೀಕಾರ ಮಾಡುವುದಾದರೆ ಏನ್ ಮಾಡಬೇಕು? ಯಾವ್ದು ಅಂಥದ್ದು ಬರೋದು ಇಲ್ಲಿ ಅಂದ್ರೆ, ಈ ಆಲೂಗಡ್ಡೆ ಇದೆ. ಆಲೂಗಡ್ಡೆ ದೇವರಿಗೆ ಬರುತ್ತೆ ಬರಲ್ಲ? ನಿಜವಾಗಿ ನೋಡಿದರೆ ಉಡುಪಿ ಕೃಷ್ಣನಿಗೆ ನೈವೇದ್ಯಕ್ಕೆ ಬರಲ್ಲ, ಆಲೂಗಡ್ಡೆ ಇಡಲ್ಲ. ಉಡುಪಿ ಕೃಷ್ಣನಿಗೆ ಪೀಠದಲ್ಲಿ ಒಡಗೆ ಇರುತ್ತೆ, ಅಲ್ಲಿ ಆಲೂಗಡ್ಡೆ ಪ್ರವೇಶ ಇಲ್ಲ. ಮಿಕ್ಕ ಕಡೆ ಬಂದಾಗ ನಡೆಯುತ್ತೆ. ಬಹಳ ಜನ ಆಲೂಗಡ್ಡೆ ನೈವೇದ್ಯಕ್ಕೆ ಬೆಟ್ಟದ ಮೇಲೂ ಬರಲ್ಲ, ಅಡಿಗೆಯಲ್ಲಿ ನಡೆಯುತ್ತೆ. ಯಾಕೆ? ಊಟಕ್ಕೆ ಹೋದ್ರೆ ಬೋಂಡಾ ರೂಪದಲ್ಲಿ ಪ್ರತ್ಯಕ್ಷ ಆಗೋದು ಆಲೂಗಡ್ಡೆ ಅಲ್ಲ. ಕೆಲವೊಂದಾಗಿದೆ ಘಟ್ಟದ ಮೇಲೆ ಪ್ರತ್ಯಕ್ಷ ಆಗದೆ ಬೋಂಡಾ ರೂಪದಲ್ಲಿ ಆಲೂಗಡ್ಡೆ ನಾನು ಅಲ್ಲಿಗೆ ಬಂದೆ. ಅವಾಗ ಮತ್ತೆ ಆಲೂಗಡ್ಡೆ ದೇವರು ಇಡಬಾರದು ಅಂತ ಹೇಳ್ತೀರಾ? ಇಡ್ತೀರಲ್ಲ. ಇದಕ್ಕೇನು ಏನು ಮಾಡಬೇಕು? ಅವಾಗ ಈ ಪುದೀನ ತಗೊಳ್ಳ, ಪುದೀನ ದೇವರ ಮೇಲೆ ಬರಲ್ಲ, ಆದರೆ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಈ ಆಂಬೋಡೆ ಎಲ್ಲ ಮಾಡುತ್ತಾರೆ, ಈ ಆಂಬೋಡೆ ಎಲ್ಲ ಮಾಡಿದಾಗ ಪುದೀನ ಹಾಕೇ ಮಾಡ್ತಾ ಇರ್ತಾರೆ. ಅವ್ರು ತಾನೇ ಎಲ್ಲ ನಡೆಸ್ತಾ ಇರ್ತೇವೆ, ನಡೆಯಲ್ಲ ನಡೆಸ್ತೇವೆ, ನಮ್ದು ನಡೆಯುತ್ತೆ ರೀ ಅಂತ ಹೇಳ್ತೀವಿ ಅಲ್ವ. ಈ ನಡೆಸೋದೆಲ್ಲ ಹೇಗೆ ಅಂದ್ರೆ, ಇಷ್ಟೇ ಇನ್ನ ಸ್ವಾಮಿ ಅವರವರ ಕರ್ಮಾನುಸಾರವಾಗಿ ಈ ನಿಸ್ಸಾರ ಪದಾರ್ಥಗಳಲ್ಲಿ ಪರಮ ನಿಸ್ಸಾರ ಅಲ್ಲ ಇದು. ಯಾವುದು ಈ ಆಲೂಗಡ್ಡೆಯನ್ನು ಕೂಡ ಯಾಕೆ ನಿಷೇಧ ಮಾಡಿದ್ರು ಅಂದ್ರೆ, ಅದು ದೊಡ್ಡದಾದರೆ ಕೋಳಿ ಗುಟ್ಟಿನ ಆಕಾರದಲ್ಲಿ ಇರುತ್ತೆ, ಕೋಳಿ ಮೊತ್ತದ ಆಕಾರದಲ್ಲಿ ಇರುತ್ತೆ. ಅದಕ್ಕೆ ಆಕಾರದಿಂದ ದುಷ್ಟ. ಕೆಲವು ಆಕಾರ ದುಷ್ಟ, ರಸದುಷ್ಟ, ರೂಪದುಷ್ಟ ಅಂತ. ಈ ರೂಪದಿಂದ ದುಷ್ಟ, ಅದಕ್ಕೆ ಕೆಲವರು ಏನು ಮಾಡಿದ್ರು, ಇದಕ್ಕೆ ಅದು ದೊಡ್ಡದಾಗಿದ್ರೆ ಅದು ನೆನಪಾಗುತ್ತೆ, ಆ ತಿನ್ನೋ ಕಾಲಕ್ಕೆ ಅದು ನೆನಪಾಗುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕದಾದ್ರೆ ದೋಷ ಇಲ್ಲ ಅಂತ ಸ್ವೀಕಾರ. ಇನ್ನ ಅಲ್ಲ ಅಲ್ಲಿಗೆ ಬರ್ತಾ ಇದ್ದೇನೆ, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಇದು ಚರ್ಚೆ ಮಾಡಬಾರ್ದು, ಇದನ್ನು ಹೇಳಬಹುದು. ಟೊಮೆಟೊ ತಿನ್ನಬಾರ್ದು. ಒಂದು ಕಡೆ ಟೊಮೆಟೊ ಕಾಯಿ ದೇವರ ನೈವೇದ್ಯಕ್ಕಿಟ್ಟು ಬಂದವರಿಗೆಲ್ಲ ಬಳಸ್ತಾರೆ ಚಟ್ನಿ ಆಗಿ, ಹೌದು? ಕೊಪ್ಪಳದಲ್ಲಿ ಹೋದರೆ, ಅಲ್ಲಿ ಟೊಮೆಟೊ ಕಾಯಿಯನ್ನೇ ಚಟ್ನಿಯಾಗಿ ಮಾಡಿ ಅದನ್ನು ನೈವೇದ್ಯಕ್ಕಿಟ್ಟು ಬಳಸ್ತಾರೆ. ಅದು ಹಣ್ಣು ದುಷ್ಟ, ಕಾಯಿ ಅಲ್ಲ. ಅಷ್ಟೇ ಅಲ್ಲದೆ ಹುಣಸೆ ಹಣ್ಣು ಸಿಗಲ್ಲ ಇಲ್ಲಿ. ಪ್ರತ್ಯಾಮ್ನಾಯವಾಗಿ ಇಲ್ಲಿ ಋಷಿಮುನಿಗಳು ಸ್ವೀಕಾರ ಮಾಡಿದ್ದು, ಇದು ಮೊದಲಿಂದ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ ಎಂದು ತಗೊಳ್ತಾರೆ. ತೊಂಡೆಕಾಯಿ ತಿನ್ನಲ್ಲ, ಒಂದು ಮಠದಲ್ಲಿ ತಗೊಳ್ತಾರೆ, ಅಲ್ಲಿ ಜ್ಞಾನಿಗಳು ಸ್ವೀಕಾರ ಮಾಡಿದ್ದು ತಗೊಂಡ್ರು. ಚಾತುರ್ ಮಾಸದಲ್ಲಿ ಶಾಸ್ತ್ರ ತಗೊಳ್ಳಲ್ಲ, ರಾಯರ ಮಠದಲ್ಲಿ ಬರುತ್ತೆ ತಗೊಂಡ್ರು. ಇದೆಲ್ಲ ನಾನು ಎಲ್ಲಿ ಚೌಕಟ್ಟೆ ಹಾಕ್ತಾ ಹೋಗ್ತಾ ಇದ್ದೇನೆ. ಒಬ್ಬರಿಗದು ವಿಸ್ಸಾರ, ಇನ್ನೊಬ್ಬರಿಗೆ ಸಾರ ಹೇ ಅಲ್ವಾ. ಈ ಗೊಜಲು ಬಾರ್ದಿದ್ರೆ ಅಡ್ಡಿಲ್ಲ, ಬಂತ ತುಂಬಾ ತಲೆ ಕೆಡಿಸುತ್ತೆ. ಅವ ಇಷ್ಟೇ, ಹೇ ಸ್ವಾಮಿ ನಿನ್ನ ಸಂಕಲ್ಪಾನುಸಾರ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲಿ ನಿನಗೆ ನೈವೇದ್ಯ ಆಗಿದ್ರೆ, ಅದರೊಳಗೆ ಒಂದು ವೇಳೆ ನಿಸ್ಸಾರ ರೂಪ ಇದ್ದಿದ್ರೆ ಅದನ್ನ ಸಾರವಾಗಿ ಪರಿವರ್ತನೆ ಮಾಡಿ ರಕ್ಷಣೆ ಮಾಡುವ ಬಾರದಿನ್ನರಯ್ಯ ಅಂತ ಅಲ್ಲಲ್ಲಿ ಹೋದಾಗ ನಿವೇದಿತವಾದ ಆಯಾ ಪದಾರ್ಥಗಳನ್ನ ಅಲ್ಲಿ ಹೋಗಿ ನಮ್ಮ ಶಾಸ್ತ್ರವನ್ನು ತೋರಿಸದೆ, ರಾಯಮಠಕ್ಕೆ ಹೋಗ್ತೀವಿ ನಮ್ಮ ಮಠಕ್ಕೆ ಶಾಸ್ತ್ರಿ ಬರಲ್ಲ, ರಾಯಮಠಕ್ಕೆ ಹೋಗ್ತೀವಿ ಶಾಸ್ತ್ರಿ ನಾ ತಗೊಳ್ಳಲ್ಲ ಅಂತ ಆ ರೀತಿಯಲ್ಲಿ ಮಾಡದೆ ಎಲ್ಲೆಲ್ಲಿ ಭಗವಂತನಿಗೆ ಏನೇನು ನೈವೇದ್ಯ ಮಾಡಿರ್ತಾರೆ ಅದನ್ನು ಸ್ವೀಕಾರ ಮಾಡಿ ಬರುವುದೇ ನಿಜವಾದ ಸಾರ ತಿಳಿಸಿಕೊಟ್ಟಿದ್ದಾರೆ. ಬಲ್ಲಿಗೆ ಶ್ರೀ ಕೃಷ್ಣ.